ताम् सञ्जीवयत्यखिलशक्तिधरस्वधाम्ना अन्यांश्च हस्तकरणश्रवणत्वादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः रसाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेताय उत्सवः वामकाः पाण्डवाश्चैव किमकुर्वत सञ्जया देवम् नारायणम् नत्वा सर्वदोषविवर्जितम् परिपूर्णम् गुरुमुश्चान् गीतार्थम् वक्षामि लेशकः गुणगणविनयम् पतिम् रमाजाः जगदहदहनम् च वासवी सूनुम् मुनिकुलकुलकम् च पूर्णबोधम् गुरुमपि परमम् गुरुम् च मे वन्दे लक्ष्मीनारायणम् नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् ಪರಮಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತಕ್ಕಂಥ 17ನೇ ಅಧ್ಯಾಯದಲ್ಲಿ ಜೀವರ ಸ್ವರೂಪದ ನಂಬಿಕೆ ಮೂರು ವಿಧವಾಗಿರುತ್ತೆ ಸಾತ್ವಿಕ ರಾಜಸ ತಾಮಸ ಶ್ರದ್ಧೆ ಇಲ್ಲದ ಯಾವುದೋ ಒಂದು ರೀತಿಯ ನಂಬಿಕೆಯನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಹ ಶ್ರದ್ಧೆ ಮೂರು ವಿಧ ಸಾತ್ವಿಕ ರಾಜಸ ತಾಮಸ ಯಾವನಿಗೆ ಯಾವ ಶ್ರದ್ಧೆ ಇರುತ್ತೋ ಅವನ ಸ್ವರೂಪ ಅದೇ ಅಂತ ಅರ್ಥ ಸಾತ್ವಿಕ ಶ್ರದ್ಧೆಯ ಜೀವ ಸಾತ್ವಿಕ ರಾಜಸ ಶ್ರದ್ಧೆಯ ಜೀವ ರಾಜಸ ತಾಮಸ ಶ್ರದ್ಧೆಯ ಜೀವ ತಾಮಸ ಅರ್ಜುನ ಈ ರೀತಿಯಾಗಿ ನಾವು ತಿಳಿದುಕೊಂಡಾಗ ಎಲ್ಲ ರೀತಿಯಲ್ಲೂ ಕೂಡ ಒಬ್ಬನ ಯೋಗ್ಯತೆಯನ್ನ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕೋ ತಿಳ್ಕೊಳ್ಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಮುಂದೆ ಪರಮಾತ್ಮ ಹೇಳ್ತಾನೆ ಅವರ ಆರಾಧನೆ ಮಾಡತಕ್ಕಂಥ ದೇವತೆಗಳ ಮೇಲೆ ಅವರ ಸ್ವರೂಪ ಗೊತ್ತಾಗುತ್ತೆ ದೇವತೆಗಳನ್ನು ಆರಾಧನೆ ಮಾಡೋದು ಅಂದ್ರೆ ಅವನು ಸಾತ್ವಿಕ ಯಕ್ಷ ರಾಕ್ಷಸರ ಆರಾಧನೆ ಅದು ರಾಜಸ ಭೂತ ಪ್ರೇತಗಳ ಆರಾಧನೆ ಅದು ತಾಮಸ ಇವತ್ತು ಹೆಚ್ಚು ಜನ ಭೂತ ಪ್ರೇತಗಳನ್ನ ಆರಾಧನೆ ಮಾಡೋ ಜನಗಳೇ ಜಾಸ್ತಿ ಅಥವಾ ಭೂತ ಪ್ರೇತದಂಥವರನ್ನ ಆರಾಧನೆ ಮಾಡೋಗಳು ಜಾಸ್ತಿ ಎರಡರಲ್ಲೂ ಭೂತ ಪ್ರೇತ ವಶ ಮಾಡಿಕೊಂಡು ಜನಗಳ ಹೋಗ್ತಾರೆ ಇನ್ನೇನು ಅನರ್ಥ ಯೋಚನೆ ಮಾಡಬೇಕು ತುಂಬಾ ಜನಗಳು ನಾವು ಎಂದು ಕೂಡ ಸರಿದಾರಿ ಸಿಕ್ಕೋ ತಡವಾದರೂ ಪರವಾಗಿಲ್ಲ ತಪ್ಪದಾರಿ ಮಾತ್ರ ಮನುಷ್ಯ ಎಂದು ಹೋಗಬಾರದು ಮಿಥ್ಯಾಜ್ಞಾನೇನ ಚ ತಮಃ ನಾನೇನೈವ ಪರಂಪದಂ ಜೀವನದಲ್ಲಿ ಇವತ್ತಿನ ದಿವಸ ದಾರಿ ತಪ್ಪಿಸ್ತಕ್ಕಂಥ ಜನ ತುಂಬಾ ಜಾಸ್ತಿ ಸರಿಯಾದ ದಾರಿ ಹಿಡಿಸೋದಂದ್ರೆ ಅದು ಭಾರಿ ಭಾರಿ ಕಷ್ಟದ ಕೆಲಸ ಭಗವದ್ಗೀತಾದ ಗ್ರಂಥಗಳನ್ನು ಇಟ್ಟುಕೊಂಡೇ ಬೇಕಾದರೂ ಕೂಡ ತಪ್ಪದಾರಿ ಹಿಡಿಸ್ತಕ್ಕಂಥ ಕೌಶಲ್ಯವನ್ನು ತೋರಿಸಿದ ಜನಗಳಿದ್ದಾರೆ ಆದ್ರಿಂದ ಮನುಷ್ಯ ಎರಡನ್ನೂ ಗಮನಿಸಬೇಕು ನಮ್ಮ ಜೀವನದ ಉದ್ಧಾರ ಮುಖ್ಯ ಮತ್ತು ಇನ್ನೊಬ್ಬರಿಗೆ ನೋವಾಗದಂತೆ ಬದುಕಬೇಕು ನಮ್ಮಿಂದ ಸಾಧ್ಯವಾದಷ್ಟು ಕೂಡ ದೇವರು ಮೆಚ್ಚ ಹಾಗೆ ಬದುಕಬೇಕು ಅನ್ನೋ ನಮ್ಮ ಜೀವನದ ಗುರಿ ಆದರೆ ಯಾವ ಗೊಂದಲ ಕೂಡ ಇರೋದಿಲ್ಲ ಅದನ್ನು ಹೇಳೋದಕ್ಕೋಸ್ಕರ ಭಗವಂತ ತಿಳಿಸಿದ ಈ ರೀತಿಯಲ್ಲಿ ಮನುಷ್ಯ ಆರಾಧನೆ ಮಾಡುವ ದೇವತೆಗಳು ಅವನ ಸ್ವರೂಪವನ್ನು ಹೇಳೋದು ಒಂದು ಕಡೆಯಾದರೆ ಆಹಾರಸ್ತತಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಪ್ರತಿಯೊಬ್ಬನು ತಿಂತಕ್ಕಂಥ ಆಹಾರವು ಕೂಡ ಮೂರು ವಿಧವಾಗಿ ಅವನಿಗೆ ಪ್ರಿಯವಾಗಿರುತ್ತೆ ಬರೀ ಏನ್ ತಿಂತಾನೆ ಎಂಬುದು ಮುಖ್ಯ ಅಲ್ಲ ಲೈಕ್ ಮಾಡಿ ತಿಂತಾನೆ ಅದು ಭಾರಿ ಇಂಪಾರ್ಟೆಂಟ್ ಏನು ಆಪತ್ಕಾಲ ಏನೋ ತಿಂದ ಅವನ ಸ್ವರೂಪ ಯೋಗ್ಯತೆ ಹೇಳೋದಿಲ್ಲ ಅದರಿಂದ ಆದರೆ ಬಯಸಿ ಬಯಸಿ ತಿಂತಾನಲ್ಲ ಅದವನ ಸ್ವರೂಪ ಹೇಳುತ್ತೆ ಅಂತ ಹೇಳ್ತಾರೆ ಇನ್ನು ಅರ್ಥ ಮಾಡಿಕೊಂಡ್ರೆ ಬರೀ ತಿನ್ನೋದು ಬೇರೆ ಇಷ್ಟಪಟ್ಟು ತಿನ್ನೋದು ಬೇರೆ ಇಷ್ಟಪಟ್ಟು ತಿಂದ ಅಂದ್ರೆ ಅವನ ಆ ಕ್ಯಾಲಿಬರ್ ಮನುಷ್ಯ ಅಂತಾನೆ ಅರ್ಥ ಅದಕ್ಕೆ ಆಹಾರಸ್ತತೆ ಸರ್ವಸ್ಯ ತ್ರಿವಿಧ ಭವತಿ ಪ್ರಿಯ ಯಜ್ಞ ತಪಃ ತಥಾ ದಾನಂ ತೇಷಾಂ ಭೇದ ನಿಮ್ಮಂ ಶೃಣು ಯಜ್ಞವು ಮೂರು ವಿಧ ದಾನವೂ ಮೂರು ವಿಧ ತಪಸ್ಸು ಮೂರು ವಿಧ ಈಗ ದೇವತೆಗಳನ್ನು ಹೇಳಿದ್ರು ಆಹಾರ ಒಟ್ಟು ಐದು ಕಡೆಗೆ ಈ ಜೀವ ತ್ರೈವಿಧ್ಯವನ್ನ ಶ್ರದ್ಧೆಯ ತ್ರೈವಿಧ್ಯವನ್ನು ಭಗವಂತ ನಿರೂಪಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ತಿನ್ನ ಆಹಾರ ಹೀಗಿದ್ರೆ ಅವನು ಸಾತ್ವಿಕ ಅಂತ ಹೇಳುತ್ತಾರೆ ಆಯುಹು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ತಥಾ ಹೃದ್ಯಾ ಆಹಾರಾ ಸ ಸಾತ್ವಿಕ ಪ್ರಿಯ ಸಾತ್ವಿಕ ರೈತಮಾಡ ಆಹಾರ ಹೀಗಿರಬೇಕು. ಅವನಿಗೆ ರುಚಿ ಅವೆಲ್ಲ ಮುಖ್ಯ ಅಲ್ಲ, ಅದು ಮುಖ್ಯವಾದದ್ದು ಆಯುಷ್ಯ ಜಾಸ್ತಿ ಆಗಬೇಕು. ಇದಕ್ಕೆ ಬದುಕಿರೋದೇ ಅದಕ್ಕೋಸ್ಕರ. ಸರ್ವಿಸ್ ನೋಡಿ ಲಾಂಗ್ ಸರ್ವಿಸ್ ಮಾಡ್ತಾರಲ್ಲ ಅವನು ಪೆನ್ಷನ್ ಜಾಸ್ತಿ ಬರುತ್ತೆ. ಆಟೈ ಯಾವನು ದೀರ್ಘಕಾಲ ಬರುತ್ತಾರೆ ಸಾಧನೆಗೆ ಭಾರಿ ಮಹತ್ವ ಬರುತ್ತೆ. ಆ ಸಾಧನೆ ಆಯುಹು ಸತ್ವ ನಿಸ್ಸತ್ವವಾದ ಆಯುಷ್ಯ ಆಗಬಾರದು. ಹೇಳ್ತಾರಲ್ಲ ಬದುಕಿದ ಕಾಯಿ ಬದುಕಿದ ಬದುಕ್ತಾನೆ ಅಂತ ಕರೀತಾರೆ, ಹದ್ದು ಬದುಕಿದ ಬದುಕಿದ್ದಾನೆ ಅಂತ ಕರೀತಾರೆ, ಗೂಬೆ ಅಂತ ಕರೀತಾರೆ. ಅಂತ ಬದುಕಾಗಬಾರದು. ಸತ್ವಪೂರ್ಣವಾದ ಬದುಕಾಗದು, ಸತ್ವದಿಂದ ತುಂಬಿರಬೇಕು. ಸತ್ವ ಅಂದ್ರೆ ಅಂತಸ್ತತ್ವ, ಮಾನಸಿಕವಾದ ಸ್ಟ್ರೆಂತ್ ಅನ್ನ ಸತ್ವ ಅಂತ ಕರೀತಾರೆ. ಫಿಸಿಕಲ್ ಆಗಿದ್ರೆ ಬಲ ಅಂತ ಕರೀತಾರೆ. ಆಯುಹು ಸತ್ವ ಬಲ ಆರೋಗ್ಯ, ಮನಸ್ಸಿನ ಶಕ್ತಿ ಹೆಚ್ಚಿಸಬೇಕು. ಇವತ್ತು ಸಾತ್ವಿಕ ಆಹಾರವನ್ನು ತಿಂದ್ರೆ ಡಲ್ಲಾಗಿದ್ದವರು ಒಳ್ಳೆ ಬ್ರೈಟ್ ಆಗ್ತಾರೆ, ಆ ರೀತಿ ಇರಬೇಕು. ಆದ್ರೆ ತಾಮಸ ಆಹಾರ ತಿಂದ್ರೆ ಇದ್ದು ಬ್ರೈಟ್ನೆಸ್ ಹೋಗ್ಬಿಡುತ್ತೆ, ಡಲ್ಲ ಕೂತಿರ್ತಾನೆ. ಆ ತರ ಆಹಾರವನ್ನು ತಿನ್ನೋದ್ರ ಮೇಲೆ ಅವನ ಯೋಗ್ಯತೆ ಡಿಪೆಂಡ್ ಆಗುತ್ತೆ. ಸತ್ವವನ್ನು ಹೆಚ್ಚಿಸಬೇಕು. ಸತ್ವ ಹೆಚ್ಚಿಸ್ತಾ ಹೋದ್ರೆ ಎಷ್ಟೇ ರುಚಿ ಇದ್ರೂ ಆಹಾರಕ್ಕೆ ಮಹತ್ವ ಇಲ್ಲ. ಇಷ್ಟರಲ್ಲಿ ರುಚಿ ಎಂಬ ಪದನೇ ಉಪಯೋಗಿಸಲು ಇದು ಆಗ್ತದೆ. ರುಚಿ ಮುಖ್ಯ ಅಲ್ವೇ ಇಲ್ಲ, ಇದೆಲ್ಲ ಮುಖ್ಯವಾಗಿರಬೇಕು. ಔಷಧಿಗಳು ರುಚಿ ಅಂತ ಹೋಗ್ತಾನೆ ಔಷಧಿನ, ರೋಗ ವಾಸಿ ಮಾಡುತ್ತೆ ಅಂತ ಹೋಗ್ತಾನೆ ಹೊರತು ಟೇಸ್ಟ್ ಗೋಸ್ಕರ ಒತ್ತಿ ತಗೊಳ್ಳೋದಾಗಿದ್ದರೆ ಇವತ್ತು ಅಲ್ಲಿ ಕ್ಯೂ ನಿಂತು ಬಿಡ್ತಿದ್ರು ಜನ. ಅದಿಲ್ಲ, ಅದು ಕೇವಲ ಎಷ್ಟು ಕೈ ಇದ್ರೂ ಪರವಾಗಿಲ್ಲ, ಅದು ಉತ್ತಮ ಔಷಧಿ ಆಗಬೇಕಷ್ಟೆ. ಆಹಾರ ಕೂಡ ಒಂದು ಔಷಧಿ ಇದ್ದಾಗ ಲೆಕ್ಕ. ಸರಿಯಾದ ಆಹಾರ ಔಷಧಿ ಕೆಲಸನೂ ಮಾಡುತ್ತೆ ಅಂತ ಹೇಳುತ್ತಾರೆ. ಇದೇ ಇಲ್ಲಿ ಹೇಳ್ತಿರೋ ಕಾರಣ ಅದೇನೆ, ಆಯುಷ್ಯವನ್ನು ಹೆಚ್ಚೋದು ಅಂದ್ರೆ ಔಷಧಿ ಕೆಲಸ. ಆರೋಗ್ಯ ವಿವರ್ಧನ, ಆರೋಗ್ಯ ಬಯಸೋದ್ರೆ ಔಷಧಿ ಆಯ್ತಲ್ಲ, ಒಳ್ಳೆ ಫುಡ್ ಹೋಗ್ತದೆ, ಒಳ್ಳೆ ಔಷಧಿ ಆಗಬಹುದು. ಆಯುಹು ಸತ್ವ, ಇದಕ್ಕೊಳ್ಳೆ ದೃಷ್ಟಾಂತವನ್ನು ಕೇಳುತ್ತೇವೆ. ಶ್ರೀನಿವಾಸಾಚಾರ್ಯ ದೊಡ್ಡ ವಿದ್ವಾಂಸರು ಪಾಪ, ಆದ್ರೆ ಯಾವುದೋ ಕಾರಣಕ್ಕೆ ಅವರಿಗೆ ಅಹಂಕಾರ ಬಂದಿತ್ತು. ಅದಕ್ಕೆ ಅವರು ವಿಜಯದಾಸರಂಥವರಿಗೆ ಸ್ವಲ್ಪ ಒರಟು ಉತ್ತರವನ್ನು ಕೊಟ್ಟರು. ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಅವ್ರು ಹೇಳಿದರು, ಅವರು ಕರೆದಾಗ ಇಲ್ಲ ಅಂತ ಹೇಳೋ ಧೈರ್ಯ ಬರಲಿಲ್ಲ, ಆಗಲಿ ಅಂತ ಒಪ್ಕೊಂಡ್ರು. ಆದರೆ ಅವರು ಹೇಳ್ಕೊಳ್ಳಿಸೋಸ್ತರಿ ಊಟ ಮಾಡಿ ಕೂತ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಕೇಳಿದರೆ, ಇಲ್ಲ ಊಟ ಆಯಿತು ನಮ್ಮ ಬರಹಾಗಿಲ್ಲ ಅಂತ ಹೇಳಿದರು. ನಾವು ಹೇಳಿದ್ವಲ್ಲ ಅಂತ ಕೇಳಿದರೆ, ಇಲ್ಲ ನನಗೆ ತಡವಾಗಿ ಊಟ ಮಾಡಿದರೆ ಹೊಟ್ಟೆ ನೋವು ಬರುತ್ತೆ ಅಂತ ಸುಳ್ಳು ಹೇಳಿಬಿಟ್ಟು ಆಗಲಿ ಅಂದರು. ಆ ಕ್ಷಣದಲ್ಲಿ ಹೇಳಿದರೋ ಇಲ್ಲೋ ಹೊಟ್ಟೆ ನೋವು ಶುರುವಾಗೇ ಬಿಡ್ತವೆ ಅವರಿಗಾಗಲೇ. ಎಷ್ಟು ಅಪಾಯಕರ, ಜ್ಞಾನಿಗಳ ಮುಂದೆ ಏನು ಮಾತು ಹೇಳ್ತಾರೆ ಸತ್ಯವಾಗಿ ಬಿಡುತ್ತೆ ಅಂತ ಹೇಳ್ತಾರೆ, ಹೊಟ್ಟೆ ನೋವು ಶುರುವಾಗೇ ಬಿಡುತ್ತೆ. ಏನು ಮಾಡಿ ದಿವಸ ದಿವಸ ಹೆಚ್ಚುತ್ತಾ ಹೆಚ್ಚುತ್ತಾನೆ ಹೋಯ್ತು. ಏನು ತೋರಿಸಿ ಔಷಧಿನೇ ಇಲ್ಲ. ಅದು ಕೇಳ್ತಾರೆ, ಬೇರೆ ಯಾವ್ದಾದ್ರು ಕಾರಣದಿಂದ ಬಂದರೆ ಔಷಧಿಯಿಂದ ಹೋಗುತ್ತೆ, ಗುರುದ್ರೋಹಾದಿಗಳಿಂದ ಸೋತಮ ದ್ರೋಹದಿಂದ ಔಷಧಿಯಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಔಷಧಿ ಯಾತಕ್ಕೆ ಫೇಲ್ ಆಗಬೇಕು, ಉತ್ತರ ಅದೇನೆ. ಯಾವುದೋ ಸಾಮಾನ್ಯ ಪಾಪದಿಂದ ರೋಗ ಬಂದರೆ ಔಷಧಿ ಕೊಟ್ಟರೆ ಹೋಗಿಬಿಡುತ್ತೆ, ಆದರೆ ಸೋತಮ ದ್ರೋಹಾದಿ ದೊಡ್ಡ ಪಾಪಗಳಿಂದ ಬಂದರೆ ಯಾವ ಔಷಧಿಯನ್ನು ಕೆಲಸ ಮಾಡೋದೇ ಇಲ್ಲ. ಅದೇ ಡಾಕ್ಟ್ರೆ ಅದೇ ಔಷಧಿ ಕೊಟ್ಟಿರ್ತಾನೆ, ಒಬ್ರಿಗೆ ವಾಸಿ ಆಗುತ್ತೆ ಒಂದು ವಾಸಿ ಆಗೋದೇ ಇಲ್ಲ. ಯಾತಕ್ಕೆ ಅಂದರೆ ಇವನಿಗೆ ಬಂದಿರೋ ರೋಗದ ಮೂಲ ಬೇರೆ, ರೋಗ ಒಂದೇ ಮೂಲ ಬೇರೆ. ಆ ಮೂಲ ಬೇರೆ ಆಗಿದ್ದರಿಂದ ಪರಿಹಾರ ಆಗೋದಿಲ್ಲ. ಅವರು ಕೊನೆಗೆ ಅವರಿಗೆ ವಿಶೇಷವಾಗಿ ಹರಿವಾಯುಗಳನ್ನು ಸೇವೆ ಮಾಡಿದ ಸೂಚನೆ ಆಯ್ತಂತೆ. ಇಲ್ಲ, ನೀವು ಯಾರಿಗೆ ದ್ರೋಹ ಮಾಡಿದ್ದರೂ ಅವರ ಹತ್ರ ಹೋಗಿ ಅಂತ ಹೇಳಿದರು. ಆಗ ವಿಜಯದಾಸರ ಹತ್ರ ಹೋಗಿ ಕೇಳಿಕೊಂಡ್ರೆ ಅವ್ರು ಹೇಳುತ್ತಾರೆ, ಹೋಯ್ತು ಆಯ್ತು ಏನು ಪರವಾಗಿಲ್ಲ, ಕೋಪ ಮಾಡಿಕೊಳ್ಳೋದೇ ಇಲ್ಲ ಅವರು. ಕ್ಷಮಾ ಅಂಬ ದೊಡ್ಡ ದೈವಿ ಸಂಪತ್ತು, ಆದ್ದರಿಂದ ಅದು ಬರೀ ಕ್ಷಮೆ ದೈವಿ ಸಂಪತ್ತಲ್ಲ, ನಿಜವಾಗಲೂ ತಪ್ಪು ತಿದ್ದಿಕೊಂಡವನು ಕ್ಷಮಿಸಿದರೆ ದೈವಿ ಸಂಪತ್ತು. ಸರ್ ಏನ್ ಮಾಡ್ತಾರೆ, ಬರೀ ಕ್ಷಮಿಸೋದಿಲ್ಲ, ದೊಡ್ಡತನ ದೋಷ ಆಗಿರೋ ಭೀಮಸೇನ ಕ್ಷಮಿಸಿದ್ರೆ ಗತಿ ಏನಾಗ್ತಿತ್ತು ದುರ್ಯೋಧನನ್ನ? ದುರ್ಯೋಧನ ಕ್ಷಮಿಸಿಬಿಡೋದು, ದುಶಾಸನ ಕ್ಷಮಿಸಿಬಿಡೋದು, ಜಗತ್ತು ಉಳಿತಿತ್ತ? ಅಂಥವನು ಕ್ಷಮಿಸಲಿಕ್ಕಾಗೋದಿಲ್ಲ. ಯಾರು ಸಾತ್ವಿಕರಾಗಿದ್ದು ಆಕಸ್ಮಿಕ ತಪ್ಪು ಮಾಡಿರ್ತಾರೆ, ಅದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತಕ್ಕೆ ತಯಾರಾಗ್ತಾರೆ, ಅಂಥವ್ರನ್ನ ಕ್ಷಮಿಸೋದು ದೈವೀ ಸಂಪತ್ತು. ವಿಜಯದಾಸರು ಕ್ಷಮಿಸಿಯೇ ಬಿಟ್ರು, ಗೋಪಾಲದಾಸರ ಹತ್ರ ಕಳಿಸಿದ್ರು. ಅವ್ರಿಗೆ ಹೇಳಿದ್ರು, ಬರ್ತಾರೆ ಇವರು ಉದ್ಧಾರ ಮಾಡಿ ಅಂತ ಹೇಳಿದರು. ಇವರಲ್ಲಿ ಹೋದರು, ಅವ್ರು ಏನು ಮಾಡಿದರು ಗೊತ್ತೇನು, ಔಷಧಿ ಕೊಡ್ತಾರೆ ಅಂತ ಹೋದರೆ ಕೂಡಿಸಿದ್ರು ಅವ್ರನ್ನ. ಕೂಡಿಸಿಬಿಟ್ಟು ಎಲ್ಲ ನೈವೇದ್ಯ ಎಲ್ಲ ಮುಗಿಸಿಬಿಟ್ಟು ತಂದು ಆಹಾರ ಮುಂದಿಟ್ರು. ಏನು ಅಂದರೆ ಎರಡು ಜೋಳದ ಬಕರಿ. ಮೊದಲೇ ಹೊಟ್ಟೆ ನೋವು ಇವರಿಗೆ. ಒಂದು ಮಾತಿದೆ, ಈ ಗಂಜಿ ಹಿಡಿದ ಬಾಯಿಗಳು ಕಡುಪು ತುಳ್ಕಿದ ಹಾಗೆ ಅಂತ ಒಂದು ಗಾದೆಯ ಮಾತು. ಗಂಜಿ ಕುಡಿಯೋದಕ್ಕೆ ಬರೋದಲ್ಲಿ ಕಡುಪು ಬಿಟ್ಟರೆ ಗತಿಯಾನ ಬೇಕು. ಆ ಥರ ಆಯ್ತು. ಅದು ಬರೀ ಸಾಮಾನ್ಯ ದ್ರವ ಆಹಾರ ತಗೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹೊಟ್ಟೆ ನೋವು ಬರ್ತಾ ಇದೆ. ಅಂಥದ್ದು ಬಟ್ಟೆ ಬಕರಿ ಇಟ್ಬಿಟ್ಟಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದ ಜನ ಬಕರಿ ತಿನ್ನೋರು ಕೂಡ ರೊಟ್ಟಿ ತಿನ್ನೋರು ಕೂಡ ಆರೋಗ್ಯ ಸರಿ ಇಲ್ಲ ತಿಂಬೋದಿಲ್ಲ. ಆರೋಗ್ಯ ಸರಿ ಇದ್ದ ಆರೋಗ್ಯ ಇಲ್ಲದವರಿಗೆ ಜೀರ್ಣ ಆಗೋದಿಲ್ಲ. ಜೀರ್ಣಿಸಿಕೊಳ್ಳೋಕ್ಕೆ ಒಳ್ಳೆ ಆರೋಗ್ಯ ಬೇಕು. ಅಂಥದ್ದು ಅದು ಹೊಟ್ಟೆ ನೋವು ಬಂದರೆ ಡೈರೆಕ್ಟ್ ಹೊಟ್ಟೆ ಮುಟ್ಟೋ ಆಹಾರ ತಂದೆ ಅದು ಎರಡು ಕೊಟ್ಟು ತಿನ್ನಿ ಅಂತ ಕೊಟ್ಟರೆ ಆ ಕ್ಷಣದಲ್ಲಿ ಯೋಚನೆ ಮಾಡುತ್ತೆ. ತಿನ್ನಲಿಕ್ಕಾಗ್ತದೆ ಹೋದರೆ ಆಗೋ ಶಕ್ತಿ ಇಲ್ಲ, ಆದರೆ ಗುರುಗಳು ಹೇಳಿದ್ದಾರೆ ಅದರಿಂದ ತಗೊಳ್ಬೇಕು ಅಂತ ಹೇಳಿ ತಿಂದ ಶುರು ಮಾಡ್ತಾರೆ. ಆಶ್ಚರ್ಯ, ಎರಡು ರೊಟ್ಟಿ ತಿನ್ನೋ ಹೊತ್ತಿಗೆ ಒಂದು ತಿಂದ್ರೆ ಜಾಸ್ತಿ ಆಗುತ್ತೆ ಅಂತ ತಿಂದರೆ ಸ್ವಲ್ಪ ಕಡಿಮೆ ಆಯಿತು, ಇನ್ನು ಸ್ವಲ್ಪ ಕಡಿಮೆ ಆಯಿತು, ಎರಡು ತಿನ್ನೋ ಹೊತ್ತಿಗೆ ಹೊಟ್ಟೆ ನೋವೇ ಇಲ್ಲ. ಎಂಥ ಮ್ಯಾಜಿಕ್ ಅದು. ಈಗ ಗೀತೆ ಅರ್ಥ ಆಗ್ತದೆ ನಮಗೆ. ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ. ಆರೋಗ್ಯ ಪೂರ್ತಿ ಸುಧಾರಿಸಿಬಿಡುತ್ತೆ. ಸುಧಾರಿಸಿದ ಅಲ್ಲ, ಹೊಸ ಸತ್ವ ಬಂತವರ ಜೀವನದೊಳಗೆ.
ಹೊಸ ಶಕ್ತಿ ಬಂತು. ಮುಂದೆ ಅವರು ಜಗನ್ನಾಥದಾಸರಾಗಿ ಹರಿಕಥಾಮೃತ ಸಾರ ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಆಹಾರಕ್ಕೂ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಎಷ್ಟು ಸಂಬಂಧ ಇದೆ ಗೊತ್ತಾಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಬರೀ ಯಾವುದೋ ವಿಜ್ಞಾನ ಹೇಳೋ ಸತ್ವ ಎಲ್ಲ ಬೇರೆ, ಆ ವಿಟಮಿನ್ ಈ ವಿಟಮಿನ್ ಹೇಳೋ ಸತ್ವ ಎಲ್ಲ ಬೇರೆ, ಆದರೆ ಶಾಸ್ತ್ರ ಹೇಳೋ ಸತ್ವನೇ ಬೇರೆ. ಅದು ಒಂದು ಅನುಗ್ರಹದ ಸತ್ವ, ದೇವರಿಗೆ ನೈವೇದ್ಯ ಮಾಡಿದಾಗ ಬರೋ ಒಂದು ಗುಣ ಇದೆಯಲ್ಲ, ಆ ಶಕ್ತಿ ಯಾವ ವಿಟಮಿನ್ ತಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಅದರಲ್ಲಿ ಬರುತ್ತೆ. ಅದು ದೇವರಿಗೆ ನೈವೇದ್ಯ ಮಾಡಿತ್ತು. ಯಾರಿಗೆ ಧನ್ವಂತರಿ ನಾಮಕ ಭಗವಂತನ ನೈವೇದ್ಯ ಮಾಡಿ ಕೊಡ್ತಾರೆ. ಎನ್ನ ಭಿನ್ನಪ ಕೇಳೋ, ಧನ್ವಂತರಿ ದಯ ಮಾಡೋ, ಸಣ್ಣವನು ಇವ ಕೇವಲ, ಇದನ್ನು ಈ ಮಾತನ್ನು ಹೇಳಿ ಮಂತ್ರಿಸಿ ಕೊಡ್ತಾರೆ. ನೈವೇದ್ಯ ಮಾಡಿದವರು ಯಾರು? ಗೋಪಾಲದಾಸರು. ಅವರು ವಿಜಯದಾಸರ ಶಿಷ್ಯರು. ಅವರು ಪುರಂದರದಾಸರಿಂದ ಅನುಗ್ರಹಿತರಾದವರು. ಒಂದಕ್ಕೊಂದು ಹೇಗೆ ಲಿಂಕ್ ಇದೆ, ಪರಂಪರೆ ಅಂದರೆ ಹಾಗೇನೆ ಅಂತ ಲಿಂಕ್ ಇದೆ. ಆ ರೀತಿ ಕೊಟ್ಟಿದ್ದರ ಫಲ ಆಯುಷ್ಯವನ್ನು ಹೆಚ್ಚಿಸ್ತಾರೆ. ಬರೀ ಆರೋಗ್ಯ ಇಟ್ಟಿದ್ದಿಲ್ಲಂತೆ ಅವರು, ಒಂದೊಂದು ರೊಟ್ಟಿಯೊಳಗೆ 20 ವರ್ಷ ಆಯುಷ್ಯ ಇಟ್ಟಿದ್ರಂತೆ. ಒಂದೊಂದು ತಿಂದರೆ ಎರಡು ತಿಂದಿದ್ದು 40 ವರ್ಷ ಆಯುಷ್ಯ ಬಂತವ್ರಿ ಎರಡು ತಿಂದಿದ್ದಕ್ಕೆ. ಅದಕ್ಕೆ ಯಾಚಯೇತ್ ಶ್ರೋತ್ರಿಯಶ್ಯಾನ್ನಂ ತದಭಾವೇ ಜಲಂ ಪಿಬೇತ್ ಅಂತ ಒಂದು ಶಾಸ್ತ್ರದ ಮಾತು. ದೊಡ್ಡವರ ಮನೆಯ ಅನ್ನವನ್ನು ಬೇಡಿಯಾದರೂ ತಿನ್ನಿ ಅಂತ ಹೇಳ್ತಾರೆ. ಬೇಡಿಯಾದರೂ ತಿನ್ನಿ, ಅಕಸ್ಮಾತ್ ಅನ್ನ ಇರಲಿಲ್ಲ ಹೋದಾಗ ಸೊ ನೀರಾದರೂ ಕೇಳಿ ಕುಡೀರಿ ಅಂತ ಹೇಳ್ತಾರೆ. ಯಾಕೆಂದರೆ ಅದರಿಂದ ಸ್ವಲ್ಪ ಇವರು ಒಳ್ಳೆ ಸಿದ್ಧಿ ಬರುತ್ತೆ ಅಂತ ತಾತ್ಪರ್ಯ. ಈಗ ಭಗವದ್ಗೀತೆಯ ಮಾತಿಗೂ ಆ ದಾಸರ ಕಥೆಗೂ ಇರೋ ನೇರ ಸಂಬಂಧ ತಿಳಿತಾ ಇದೆ. ಅವರ ಆತಿ ತಿಂದು ಸುಮ್ಮನೆ ಆಗಲಿಲ್ಲ, ಮತ್ತೆ ಅವ್ರು ತಿಂದಿದ್ದು ರೊಟ್ಟಿ, ಕೊಟ್ಟಿದ್ದು ಅಮೃತ, ಅದು ಸ್ವಾರಸ್ಯ. ಹರಿಕಥಾಮೃತ ಸಾರವನ್ನು ಕೊಟ್ಟರಲ್ಲ, ತಿಂದಿದ್ದು ಒಬ್ಬರು, ಕೊಟ್ಟಿದ್ದು ಸಾವಿರಾರು ಜನಕ್ಕೆ ಹುಟ್ಟಂತ ಒಳ್ಳೆ ಆಹಾರವನ್ನು ಕೊಟ್ಟರು ಅಂತ ಅರ್ಥ ಮಾಡಿಕೊಂಡ್ರೆ, ಗೋವಿಗೆ ಕೊಡೋದೇನು ಹುಲ್ಲು, ಅದು ಕೊಡೋದು ಹಾಲು. ಗೋವಿಗೆ ಹುಲ್ಕು ಅದು ಹುಲ್ಕು ಕೊಟ್ಟರೆ ಗತಿಯಾಗ್ತಿತ್ತು, ಯಾವನು ಗೋ ಸಾಕ್ತಿದ್ದಿಲ್ಲ. ಕೊನೆಗೆ ಹಾಲು ಕೊಟ್ಟರೆ ಸಾಕೋದಿಲ್ಲ, ಏನು ಹುಲ್ಕು ಕೊಟ್ಟರೆ ಸಾಕ್ತಿದ್ರ? ಇವನು ಹುಲ್ಲು ಕೊಟ್ಟಿದ್ದಕ್ಕೆ ಎಂಥ ಹಾಲು ಕೊಡುತ್ತೆ? ತಾನು ಹುಲ್ಲು ತಿನ್ನೋದಿಲ್ಲ, ತಿನ್ನಲಾಗದ ಹುಲ್ಲನ್ನು ಕೊಡ್ತಾನೆ, ಅದು ಕುಡಿಯಕ್ಕೆ ಬರೋ ಹಾಲನ್ನು ಅದು ಕೊಡುತ್ತೆ. ಎಷ್ಟು ವ್ಯತ್ಯಾಸ ಇದೆ. ನಾವೇ ಅದಕ್ಕೆ ತಿನ್ನಬೇಕಾದ್ದು ನಾವು ಕೊಟ್ಟರೆ ನಮಗೆ ಬೇಕಾದದ್ದು ಅನ್ನು ಕೊಡುತ್ತೆ ಅಂತ ಅರ್ಥ. ದಾಸರಿಗೆ ಜಗನ್ನಾಥ ದಾಸರಿಗೆ ಕೊಟ್ಟಂತಹ ಒಂದು ರೊಟ್ಟಿ ಅಮೃತವಾಗಿ ಹೊರಗೆ ಬಂದಿದ್ದು ದಾಖಲೆ. ಇವತ್ತು ಮನೆ ಮನೆಗಳಲ್ಲಿ ಎಷ್ಟೋ ಸಾವಿರಾರು ಜನ ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅಂಥ ಗ್ರಂಥವನ್ನು ಕೊಟ್ಟಿದ್ದಾರೆ ಅಂದರೆ ಎಂಥವರ ಆಹಾರ ಕೆಲಸ ಮಾಡಿತು ಅಂತ ಅರ್ಥ ಆಗುತ್ತೆ. ಅದು ಎಲ್ಲಿ ಸಿಕ್ಕಲ್ಲಿ ತಿನ್ನೋ ಜನ ಯೋಚನೆ ಮಾಡಬೇಕಾಗ್ತದೆ. ಸಿಕ್ಕಲ್ಲಿ ತಿನ್ನೋ ಜನ ಹಬ್ಬ ಇಲ್ಲಿ ಆಯುಷ್ಯ ಸತ್ವ ಎಲ್ಲ ಹೆಚ್ಚುತ್ತಾ ಹೋಗುತ್ತೆ, ಇದಕ್ಕೆ ಆಪೋಸಿಟ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲೋ ತಿಂತಾನೆ ಕೆಟ್ಟ ರೋಗ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಬಂದು ಎಲ್ಲೋ ಹೋಗಿದ್ರು, ಭಾರಿ ಕಷ್ಟ ಇತ್ತು, ನಿರ್ವಾಹ ಇಲ್ಲ, ಅಲ್ಲಿ ಸ್ನಾನ ಮಾಡಿದ್ರು, ರೋಗ ಬಂತು, 2-3 ವರ್ಷ ಭಾರಿ ಕಷ್ಟಪಟ್ಟರು, ಕೊನೆಗೆ ಹೋಗೇ ಬಿಟ್ರು ಅಂತ ಹೇಳ್ತಾರೆ. ನೋಡಿದ್ರೆ ಎಷ್ಟಾಯ್ತು, ಬರೀ ಸ್ನಾನದಿಂದ ಅದಾನಾಯ್ತು. ಕುಡಿಯೋ ನೀರು ಅಂತ ಕುಡಿದ್ರಂತೂ ಗೋವಿಂದ, ಕೆಟ್ಟ ನೀರಲ್ಲಿ ಸ್ನಾನ ಮಾಡಿದರೆ ಹೇಗಾಗೋದಾದರೆ, ಇನ್ನು ಕೆಟ್ಟ ನೀರನ್ನು ಕುಡಿದ್ರೆ ಮನುಷ್ಯ ಏನಾಗಬಹುದು? ಮತ್ತು ಎಷ್ಟೋ ರೋಗಗಳು ಬರೋದು ನೀರಿನಿಂದ ಬರುತ್ತೆ, ಆಹಾರದಿಂದ ಬರುತ್ತೆ. ಅದೆಲ್ಲ ತಾಮಸ ಆಹಾರವಂತೆ ಅದಕ್ಕೆ ಮೇನ್ ಎಂಟ್ರಿ ಸಿಗೋದು. ಅದರಿಂದ ಅದಕ್ಕೆ ರಿವರ್ಸ್ ಆಗಿ ಯೋಚನೆ ಮಾಡಿದರೆ ಆಯುಸ್ತತ್ವ ಬಲಾರೋಗ್ಯ ಸುಖ ಪ್ರೀತಿ ವಿನಾಶಕಾಹ ಆಹಾರಾಹ ತಾಮಸ ಪ್ರಿಯ ಅಷ್ಟೇ. ಇದೆಲ್ಲ ವೃದ್ಧಿ ಮಾಡಿದರೆ ಸಾತ್ವಿಕ ಆಹಾರ, ತೆಗೆದುಹಾಕಿ ಆಪೋಸಿಟ್ ಮಾಡಿಬಿಟ್ರೆ ಅದು ತಾಮಸ ಆಹಾರ. ಆಯುಷ್ಯ ಸತ್ವ ಬಲ ಆರೋಗ್ಯ ಸುಖ ಸುಖ ಮನಸ್ಸಿಗೆ ನೆಮ್ಮದಿ ಕೊಡಬೇಕು. ಎಷ್ಟೆಲ್ಲ ತಿಂದ ಮೇಲೆ ಒಂಥರ ಶಾಂತವಾಗಿರಬೇಕು, ಮನಸ್ಸು ಉದ್ವೇಗ ಆಗಬಾರದು. ಕೆಟ್ಟ ಆಹಾರ ತಿಂದರೆ ಬುದ್ಧಿ ಕೆಟ್ಟ ಹೋಗಿಬಿಡುತ್ತೆ, ಒಳ್ಳೆ ಆಹಾರ ತಿಂದರೆ ಮನಸ್ಸಿಗೆ ದೇಹಕ್ಕೆ ಎಲ್ಲದಕ್ಕೂ ಹಿತವಾದಂಥ ಆಹಾರ. ಸುಖ ಪ್ರೀತಿ ವಿವರ್ಧನ, ಅದು ಇನ್ನೊಮ್ಮೆ ತಿನ್ನಬೇಕು ಅಂತಕ್ಕಂಥ ಆಸಕ್ತಿ ಹುಟ್ಟುತ್ತಂತೆ. ಜೊತೆ ಕೊಟ್ಟವ್ರ ಮೇಲೆ ಪ್ರೀತಿ ಬರುತ್ತಂತೆ, ಅದು ವಿಶೇಷ. ಪ್ರೀತಿ ವಿವರ್ಧನ ಅಂತ ಆಹಾರ ಕೊಟ್ಟಾಗ ಅವ್ರ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಅವ್ರ ಮನೆಗೆ ಹೋಗಿದ್ದೆ, ಎಂಥ ಆಹಾರ ಕೊಟ್ಟಿದ್ರು ಪಾ, ಇವತ್ತು ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾರೆ ಪಾಪ. ಯಾವುದೋ 20 ವರ್ಷದಿಂದ ಹೋಗಿರ್ತಾನೆ ಪಾಪ.